ನಮಸ್ಕಾರ. ಕಲಾ ಗಂಗೋತ್ರಿ ಭಾಗ 2, ಇದು ಬಿ ಎ 2ನೇ ಚಾತುರ್ಮಾಸ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸೆಮಿಸ್ಟರ್ನಲ್ಲಿ ನಿಮಗೆ ನಾಟಕಗಳ ಆಯ್ದ ಭಾಗಗಳು ಮತ್ತು ಕಾದಂಬರಿಗಳ ಆಯ್ದ ಭಾಗಗಳು ಎನ್ನುವಂಥ ಎರಡು ಭಾಗವನ್ನು ಇಟ್ಟಿದ್ದಾರೆ. ನಾಟಕಗಳ ಆಯ್ದ ಭಾಗಗಳಿಂದ 50 ಅಂಕಗಳು, ಕಾದಂಬರಿಗಳ ಆಯ್ದ ಭಾಗಗಳಿಂದ 30 ಅಂಕಗಳು, ಒಟ್ಟು C1 20 ಅಂಕ, C1 C2 ಇಂದ 20 ಅಂಕ, C3 ಇದು 80 ಅಂಕಗಳ ಪ್ರಶ್ನೆ ಪತ್ರಿಕೆ ಬರುವಂಥ ಮಾದರಿ ಇರ್ತದೆ. ಘಟಕ 1ರಲ್ಲಿ ನಾಟಕಗಳ ಆಯ್ದ ಭಾಗ ಏನಿದೆಯೋ ಅದರಲ್ಲಿ 50 ಅಂಕಗಳಿಗೆ ಜಯಸಿದ್ಧನಾಯಕ ಎನ್ನುವಂಥ ಚಂದ್ರಶೇಖರ ಕಂಬಾರರ ಆಯ್ದ ನಾಟಕ ಭಾಗ, KY ನಾರಾಯಣ ಸ್ವಾಮಿ ಅವರು ಬರೆದಿರುವಂಥ ಪಂಪ ಭಾರತ ಇದರ ನಾಟಕದ ಆಯ್ದ ಭಾಗ, ಇನ್ನೊಂದು ದು ಸರಸ್ವತಿ ಅವರು ಬರೆದಿರುವಂಥ ಸಣ್ತಿಮಿ ಪುರಾಣ ಎನ್ನುವಂಥ ರಾಮಾಯಣದ ಪೂರ್ಣ ನಾಟಕ. ಇದು 50 ಅಂಕಗಳ ಪ್ರಶ್ನೆ ಪತ್ರಿಕೆ. ಆದರೆ ಇನ್ನು 30 ಅಂಕಗಳ ಪ್ರಶ್ನೆ ಪತ್ರಿಕೆ ಬರುವಂಥ ಭಾಗದೊಳಗೆ ಇದು ಘಟಕ 2, ಕಾದಂಬರಿಗಳ ಆಯ್ದ ಭಾಗಗಳು. ಇದರಲ್ಲಿ ರಾಷ್ಟ್ರಕವಿ ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಎನ್ನುವಂಥ ಮಹಾನ್ ಕಾದಂಬರಿಯ ಆಯ್ದ ಭಾಗ, ಎಚ್ ನಾಗವೇಣಿ ಅವರು ಬರೆದಿರುವಂಥ ಗಾಂಧಿ ಬಂಧ ಎನ್ನುವಂಥ ಕಾದಂಬರಿಯ ಆಯ್ದ ಭಾಗ, ಇದರ ಜೊತೆಗೆ ಕೊನೆಯದಾಗಿ ಸಿ ಮಂಗಳ ಅವರು ಬರೆದಿರುವಂಥ ಕೃಷ್ಣಮುದ್ರಿಕೆ ಎನ್ನುವಂಥ ಕಾದಂಬರಿಯ ಆಯ್ದ ಭಾಗ. ಈ ಎರಡು ಘಟಕವನ್ನು ನಾವು ಗಮನಿಸಿದಾಗ ಈ ಎರಡು ಘಟಕಗಳಲ್ಲಿಯೂ ಪೂರ್ಣವಾದಂಥ ಕೃತಿಗಳನ್ನು ಇಡದೆ ಆಯ್ದ ಭಾಗಗಳನ್ನು ಮಾತ್ರ ಪಠ್ಯವಾಗಿಸಲಾಗಿದೆ. ಅದರಲ್ಲಿ ಮೊದಲ ಘಟಕ ಏನಿದೆಯೋ ಅದರಿಂದ ಆಯ್ದುಕೊಂಡಂಥ ಜಯಸಿದ್ಧನಾಯಕ ಎನ್ನುವಂಥ ಚಂದ್ರಶೇಖರ ಕಂಬಾರರ ಒಂದು ನಾಟಕದ ಆಯ್ದ ಭಾಗವನ್ನು ಈ ತರಗತಿಯಲ್ಲಿ ಗಮನಿಸೋಣ. ಮೊದಲಿಗೆ ನಮ್ಮ ಲೇಖಕರ ಪರಿಚಯವನ್ನು ಮಾಡಿಕೊಂಡು ನಂತರ ಈ ನಾಟಕವನ್ನು ಅಧ್ಯಯನ ಮಾಡೋಣ. ಕನ್ನಡದ ಮಹತ್ವದ ಲೇಖಕರಾದಂಥ ಚಂದ್ರಶೇಖರ ಕಂಬಾರರು ಕವಿಗಳಾಗಿ, ಕಾದಂಬರಿಕಾರರಾಗಿ, ನಾಟಕಕಾರರಾಗಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದವರಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಘೊಡಗೇರಿ ಗ್ರಾಮದಲ್ಲಿ 2/1/1937 ಜನಿಸಿದ ಇವರು ವಿವಿಧ ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿಯ ಸ್ಥಾಪಕ ಕುಲಪತಿಗಳಾಗಿ ವಿಶ್ವವಿದ್ಯಾನಿಲಯವನ್ನು ಕಟ್ಟಿ ಬೆಳೆಸಿದಂಥ ಒಂದು ಕೀರ್ತಿ ಇವರಿಗೆ ಇದೆ. ಇವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಮೊದಲಾದ ಅತ್ಯುನ್ನತ ಗೌರವಗಳಿಗೆ ಪಾತ್ರರಾಗಿದ್ದಾರೆ. ಹೇಳ್ತೇನ ಕೇಳ, ತಕರಾರಿನವರು, ಅಕ್ಕಕ್ಕೂ ಆಡುಗಳೇ ಮೊದಲಾದವು ಇವರ ಕವನ ಸಂಕಲನಗಳು. ಇವರು ಚಕೋರಿ, ಸಿಂಗಾರವೇ ಮತ್ತು ಅರಮನೆ, ಶಿಖರ ಸೂರ್ಯ, ಶಿವನ ಡಂಗೂರ ಮೊದಲಾದಂಥ ಕಾದಂಬರಿಗಳನ್ನು ಬರೆದಿದ್ದಾರೆ. ಜೋ ಕುಮಾರಸ್ವಾಮಿ, ಸಿರಿಸಂಪಿಗೆ, ವೃಷಶೃಂಗಿಯ, ಅರಕೆಯ ಕುರಿ, ಜಯಸಿದ್ಧನಾಯಕ ಮುಂತಾದ ನಾಟಕಗಳನ್ನು ಕೂಡ ಬರೆದಿದ್ದಾರೆ. ಇದರ ಜೊತೆಗೆ ಅನೇಕ ಸಂಶೋಧನಾ ಕೃತಿಗಳನ್ನು ಕೂಡ ಇವರು ರಚಿಸಿಕೊಟ್ಟಿದ್ದಾರೆ. ಈ ನಾಟಕದ ಕಥಾಹಂದರವನ್ನು ನಾವು ಗಮನಿಸಿದ್ರೆ ಶಿವಪುರದ ದೇಸಾಯಿ ರೈತರ ರಕ್ತ ಹೀರುವ, ಬರಗಾಲವಿದ್ದರೂ ಅವರಿಗೆ ನೆರವಾಗದ ಊರಿನ ಚಂದುಳ್ಳಿ ಹೆಣ್ಣುಗಳ ತನಗೆ ಬೇಕೆನ್ನುವ ಮನುಷ್ಯ, ದುಷ್ಟ ಮನುಷ್ಯ ಈ ದೇಸಾಯಿ. ಬರಗಾಲದಲ್ಲಿ ಕಂಗೆಟ್ಟು ದೇಸಾಯಿ ವಿಧಿಸಿದ್ದ ತೆರಿಗೆ ಕಟ್ಟಲಾರದೆ ಜಪ್ತಿಗೆ ಒಳಗಾಗುತ್ತಿರುವ, ಊರು ಬಿಡುತ್ತಿರುವ ಮಂದಿಗೆ ಸಿದ್ಧನಾಯಕ ಎನ್ನುವಂಥ ಒಬ್ಬ ವ್ಯಕ್ತಿ ಧೈರ್ಯ ತುಂಬಿ ಅನ್ಯಾಯದ ವಿರುದ್ಧ ಹೋರಾಡಲು ಹುರಿದುಂಬಿಸುತ್ತಾನೆ. ಇದರಿಂದ ಬಲಪಡದ ಜನ ಸಿದ್ಧನಾಯಕನ ಮುಂದಾಳತ್ವತನದಲ್ಲಿ ದೇಸಾಯಿಯ ವಾಡಿಗೆ ನುಗ್ಗುತ್ತಾರೆ. ಮಠದ ಗುರುವಯ್ಯ ಇವನಿಗೆ ಬೆಂಬಲವಾಗಿ ನಿಲ್ಲುತ್ತಾನೆ. ತಿರುಗಿಬಿದ್ದ ಜನ ದೇಸಾಯಿಯನ್ನು ಕೊಂದು ಹಾಕಬೇಕೆನ್ನುತ್ತಾರೆ. ಆದರೆ ಸಮಸ್ಯೆ ಇಲ್ಲಿಗೆ ಪರಿಹಾರವಾಗದೆ ಇನ್ನಷ್ಟು ಸಂಕೀರ್ಣಗೊಳ್ಳುತ್ತದೆ. ಈ ನಾಟಕದೊಳಗೆ ಸುಮಾರು 9 ದೃಶ್ಯಗಳಿವೆ. ಈ ನಾಟಕದ ಮೊದಲ ದೃಶ್ಯದಲ್ಲಿ ಊರಿನ ರೈತ ಉರಿನಿಂಗನ ಮನೆಯಲ್ಲಿ ಬರಗಾಲದಿಂದ ತೆರಿಗೆ ಕಟ್ಟಲಾರದೆ, ಹೊಟ್ಟೆ ಒರೆಯಲಾರದೆ, ಪಾಡುಪಡುತ್ತಿರುವ ಜನರ ಸ್ಥಿತಿ ಅನಾವರಣಗೊಳ್ಳುತ್ತದೆ. ಮೊದಲೇ ಸಂಕಷ್ಟದಲ್ಲಿರುವ ಕಾರಣಕ್ಕೆ ಜಪ್ತಿಗಾಗಿ ಕಾರಬಾರಿಗಳನ್ನು ಕಳಿಸುತ್ತಾನೆ ದೇಸಾಯಿ. ಅನೇಕ ಮಂದಿ ಕಷ್ಟತಾಳಲಾಗದೆ ಗುಳೆ ಹೊರಟಿರುವಾಗ ಉರಿನಿಂಗನ ಮನೆಯವರು ಕೂಡ ಹೊರಟರು. ದೇಸಾಯಿಯವರ ಪರಿವಾರದ ಕೈಯಲ್ಲಿ ಸಿಕ್ಕಿ ಹಾಕ್ಕೊಳ್ತಾರೆ. ಊರಿನ ತುಸು ವಿದ್ಯಾವಂತನಾದಂಥ ಸಿದ್ದನಾಯಕ ದೇಸಾಯಿಯ ದಬ್ಬಾಳಿಕೆ ವಿರುದ್ಧ ಬಂಡೇಳುವಂತೆ ಜನರನ್ನು ಹುರಿದುಂಬಿಸುತ್ತಾನೆ. ಈ ಮಧ್ಯೆಯೇ ಸುಂದರ ಹೆಣ್ಣುಗಳನ್ನು ತನ್ನವರಾಗಿಸಿಕೊಳ್ಳಬೇಕೆಂಬ ಚಪಲದ ದೇಸಾಯಿಯ ಆದೇಶದಂತೆ ಕಾರಬಾರಿ ತನ್ನ ಪರಿವಾರದವರೊಂದಿಗೆ ಉರಿನಿಂಗನ ಪತ್ನಿ ಚೆನ್ನಿಯನ್ನು ಬಲವಂತದಿಂದ ಎತ್ತಿಕೊಂಡು ಹೋಗುತ್ತಾನೆ. ಇದು ಮೊದಲನೆಯ ದೃಶ್ಯದಲ್ಲಿ ಬರುವಂಥದ್ದು. ಇನ್ನು ಎರಡನೇ ದೃಶ್ಯದಲ್ಲಿ ಬಿಡುಗಡೆ ಹಾಗೂ ಸಮಾನತೆಗಾಗಿ ಕ್ರಾಂತಿಗೆ ಸಿದ್ಧನಾಗಿರುವಂಥ ಸಿದ್ಧನಾಯಕ ಹಾಗೂ ದಬ್ಬಾಳಿಕೆಯ ದೇಸಾಯಿಯವರ ಮುಖಾಮುಖಿಯಾಗುತ್ತಾನೆ. ದೇಸಾಯಿ ನಿನಗೆ ತುಸು ಭೂಮಿ ಕೊಡುತ್ತೇನೆಂಬ ಆಮಿಷವನ್ನು ಒಡ್ಡಿ ಸಿದ್ಧನಾಯಕರ ಮನವೊಲಿಸಲು ನೋಡುತ್ತಾನೆ. ತನ್ನ ತಂತ್ರ ಫಲಿಸದಾಗ ದೇಸಾಯಿ ಊರಿಗೆ ಸಾವಿರ ಮಂದಿ ನಕ್ಸಲರನ್ನು ಬಂದಿದ್ದಾರೆ ಅಂತ ಹೆದರಿಸಿ ಪೊಲೀಸ್ ರಕ್ಷಣೆ ಬೇಕೆಂದು ಕಾರಬಾರಿಯ ಪತ್ರವನ್ನು ಬರೆಸಿ ಕಳಿಸುತ್ತಾನೆ. ಇದು ಎರಡನೆಯ ದೃಶ್ಯದಲ್ಲಿ ಬರುವಂತಹದ್ದು. ಮೂರನೆಯ ದೃಶ್ಯದಲ್ಲಿ ಜನರು ವಾಡೆಗೆ ಮುಗಿಬೀಳುತ್ತಾರೆ. ವಾಡೆ ತುಂಬ ಬಂದೂಕು ಇರುವುದನ್ನು ಕಂಡು ಸಿದ್ದನಾಯಕ ಜನರ ಮಾರಣ ಹೋಮದಿಂದ ಯಾವ ಪ್ರಯೋಜನವೂ ಇಲ್ಲ ಎಂದು ಹಿಂದೆಗೆದಾಗ ಊರಿನ ಹಿರಿಯ ಗುರುವಯ್ಯ ಬಂದೂಕು ಹಿಡಿದ ಸಾವಿರ ಮಂದಿಯ ನೆರವು ಒದಗಿಸುತ್ತಾನೆ. ಇದರಿಂದಾಗಿ ಜನ ವಾಡೆಗೆ ನುಗ್ಗಿ ಸಂಘರ್ಷ ನಡೆದು ದೇಸಾಯಿಯ ಹತ್ಯೆಯೂ ಕೂಡ ಆಗುತ್ತದೆ. ಇನ್ನು ನಾಲ್ಕನೆಯ ದೃಶ್ಯದಲ್ಲಿ ಗೆಲುವಿನ ಸಂಭ್ರಮದ ಜೊತೆಗೆ ಸಾಗಬೇಕಾದಂಥ ದಾರಿಯ ಬಗ್ಗೆ ಚರ್ಚೆ ನಡೆಯುತ್ತದೆ. ಈ ಚರ್ಚೆಯ ಜೊತೆಗೇ ಬಹುಶಃ ಈ ನಾಟಕದಲ್ಲಿ ಒಂದು ತಿರುವನ್ನು ಪಡೆದುಕೊಳ್ತಾ ಹೋಗ್ತದೆ. ಹೇಗೆ ಅಂತೇಳಿದ್ರೆ, ಒಬ್ಬನ ಹಿಡಿತಕ್ಕಿಂತ ಊರಿನ ಎಲ್ಲರ ಪಾಲುದಾರಿಕೆ ಇರಬೇಕೆಂಬ ಕಾರಣಕ್ಕೆ ಐವರು ಪಂಚರನ್ನು ನೇಮಿಸಲಾಗುತ್ತದೆ. ಇದು ನಾಲ್ಕನೇ ದೃಶ್ಯದಲ್ಲಾಗುವಂಥದ್ದು. ಐದನೇ ದೃಶ್ಯದಲ್ಲಿ ಸಾಯ ಮೊದಲು ದೇಸಾಯಿ ಸರ್ಕಾರಕ್ಕೆ ಪತ್ರ ಬರೆದ ಪ್ರಯುಕ್ತ ಪೊಲೀಸರು ದಾಳಿಯಾಗಬಹುದೆಂಬ ಭೀತಿಯಿಂದ ಬೇಗ ಆಸ್ತಿ ಹಂಚಿಕೆ ಆಗಬೇಕು ಎಂಬ ಮಾತು ನಡೆಯುತ್ತದೆ. ಸಿದ್ದನಾಯಕ ಆಸ್ತಿ ಎಲ್ಲರಿಗೂ ಹಂಚಿಕೆ ಆಗಬೇಕೆಂದಾಗ ಗುರುವಯ್ಯ ಅವನ ಇಚ್ಛೆಗೆ ವಿರುದ್ಧವಾಗಿ ಸದ್ಯಕ್ಕೆ ಸಿದ್ದನಾಯಕನ ಹೆಸರಿಗೆ ಮಾಡುವುದು ಒಳ್ಳೆಯದು ಎಂದು ಸಲಹೆ ನೀಡುತ್ತಾನೆ. ಇನ್ನು ಆರನೇ ದೃಶ್ಯದಲ್ಲಿ ಪಂಚರು ಎಲ್ಲ ಜಮೀನನ್ನು ಸಿದ್ದನಾಯಕನ ಹೆಸರಿಗೆ ಮಾಡುವ ಬದಲು ಅವನ ಅನುಪಸ್ಥಿತಿಯಲ್ಲಿ ತಮ್ಮ ತಮ್ಮ ಹೆಸರಿಗೆ 300 ಎಕರೆ ಜಮೀನನ್ನು ಮಾಡಿಕೊಳ್ಳುವಂತೆ ತೀರ್ಮಾನ ಮಾಡುತ್ತಾರೆ. ಉರಿನಿಂಗ ಇದರ ವಿರುದ್ಧ ಸಿಡಿದೇಳುತ್ತಾನೆ. ಅದರ ಪ್ರಯುಕ್ತ ಅವನನ್ನು ಬಂಧಿಸಲಾಗುತ್ತದೆ. ಇದು ಆರನೇ ದೃಶ್ಯದಲ್ಲಿ ನಡೆದಂಥ ನಾಟಕದ ಸಂಭಾಷಣೆಗಳು. ಇನ್ನು ಏಳನೇ ದೃಶ್ಯದಲ್ಲಿ ಮೊದಲು ಹೇಳಿದ್ದಕ್ಕೆ ವಿರುದ್ಧವಾಗಿ ಆಸ್ತಿಯ ಹಂಚಿಕೆ ಅದನ್ನು ಕಂಡು ಸಿದ್ದನಾಯಕ ದೇಸಾಯಿ ಬೇಡವೆಂದು ಕ್ರಾಂತಿ ಮಾಡಿದರೆ ಈಗ ಒಬ್ಬನಿಗಿಂತ ಹೆಚ್ಚು ದೇಸಾಯಿ ಉದಯಿಸುವುದಾದರೆ ಕ್ರಾಂತಿಯ ಉದ್ದೇಶವಾದರೂ ಏನು ಎಂದು ಪ್ರಶ್ನಿಸುತ್ತಾನೆ. ಈ ಕರಾರಿಗೆ ಆತ ಸಹಿ ಹಾಕಲು ಒಪ್ಪುವುದಿಲ್ಲ. ಆಗ ಗುರುವಯ್ಯ, ನಿನ್ನ ಮಾತಿಗೆ ನಾವು ಒಪ್ಪಬೇಕಾದರೆ ದೇಸಾಯಿಯ ವಾಡೆಯಲ್ಲಿ ಇದ್ದಾಳೆಂಬ ಕಾರಣಕ್ಕೆ ತನ್ನ ಪತ್ನಿ ಚೆನ್ನಿಯನ್ನು ಮರಳಿ ಕರೆದುಕೊಳ್ಳಲು ಒಪ್ಪದ ಉರಿನಿಂಗ ಆಕೆಯನ್ನು ಒಪ್ಪುವಂತೆ ಮಾಡಬೇಕು ಎಂಬ ಷರತ್ತನ್ನು ಸಿದ್ದನಾಯಕನಿಗೆ ವಿಧಿಸುತ್ತಾನೆ. ಉರಿನಿಂಗ ಕರೆದುಕೊಳ್ಳದ ಕಾರಣಕ್ಕೆ ಚೆನ್ನಿ ಸಿದ್ದನಾಯಕನ ಮನೆಯಲ್ಲಿ ಉಳಿದುಕೊಳ್ಳುತ್ತಾಳೆ. ಈ ಕಾರಣಕ್ಕೆ ಅವರಿಬ್ಬರ ಮೇಲೂ ಅನುಮಾನ ಹರಿದು ಆಡಲಂಬಿಸಲಾಗುತ್ತದೆ. ಎಂಟನೇ ದೃಶ್ಯದಲ್ಲಿ ಓಂಕಾರಿ ಚಿನ್ನಿಯನ್ನು ಸಮಾಧಾನಿಸುತ್ತಾನೆ. ಇವೆಲ್ಲವುಗಳಿಂದ ಭ್ರಮನಿರಸನಕ್ಕೆ ಒಳಗಾದಂಥ ಸಿದ್ದನಾಯಕ ಚೆನ್ನಿಯ ಮೇಲೆ ಬಲಾತ್ಕಾರ ಮಾಡುತ್ತಾನೆ. ಓಂಕಾರಿಗೆ ಈ ವಿಚಾರ ತಿಳಿದಿರುತ್ತದೆ. ಆದರೂ ಅವನು ಯಾವ ಸತ್ಯವನ್ನೂ ಹೇಳುವ ಸಂದರ್ಭದಲ್ಲಿ ಅವನನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವ ಪ್ರಯತ್ನವನ್ನು ದೇಸಾಯಿ ಮಾಡ್ತಾ ಹೋಗ್ತಾನೆ. ಸಿದ್ದನಾಯಕ ಅವನ ಕತ್ತು ಹಿಸುಕಿ ಕೊಲ್ಲುತ್ತಾನೆ. ಈ ಎಲ್ಲ ಬದಲಾವಣೆಗಳಿಂದಾಗಿ ನೊಂದ ಉರಿನಿಂಗ ಚೆನ್ನಿಯನ್ನು ಕರೆದುಕೊಳ್ಳಲು ಒಪ್ಪಿಕೊಳ್ಳುತ್ತಾನೆ. ಆದರೆ ಸಿದ್ದನಾಯಕ ಅವನನ್ನು ಬಂಧಿಸಲು ಆದೇಶಿಸುತ್ತಾನೆ. ಉರಿನಿಂಗ ತಪ್ಪಿಸಿಕೊಳ್ಳುತ್ತಾನೆ. ಸಿದ್ದನಾಯಕ ಬೇಸತ್ತು ಹೊರಗುತ್ತಾನೆ. ಸಿದ್ದನಾಯಕನ ಉದ್ದೇಶ ಪ್ರಾಮಾಣಿಕವೇ ಆದರೂ ಗುರುವಯ್ಯನ ತಂತ್ರಗಾರಿಕೆ ಊರಿನ ಪಂಚರ ಸ್ವಾರ್ಥ ಸೇರಿ ಎಂತಹ ಒಂದು ವ್ಯವಸ್ಥೆಯ ನಿರ್ಮೂಲನೆಗಾಗಿ ಅವರೆಲ್ಲ ಒಂದಾದರೂ, ಅಂಥದ್ದೇ ಇನ್ನೊಂದು ವ್ಯವಸ್ಥೆ ತಲೆ ಎತ್ತುವಲ್ಲಿ ಕತೆ ಸಮಾಪ್ತಿಗೊಳ್ಳುತ್ತದೆ. ಪಾಪ ಮಾಡಿ ಕೈ ಒಲಸಾಗ್ತದಲ್ಲೋ, ಕೈ ತೋರಿಸು, ನಿನ್ನ ನಂಬುತ್ತಾರಾ, ಹೊಗಳ್ತಾರಾ, ಬೈತಾರಾ, ಪ್ರೀತಿಸ್ತಾರಾ, ಬೆನ್ನು ಹತ್ತುತ್ತಾರಾ ಎಂದು ಗುರುವಯ್ಯ ಸಿದ್ಧನಾಯಕನಿಗೆ ಹೇಳುವ ಮಾತು ವ್ಯವಸ್ಥೆಯ ವ್ಯಂಗ್ಯವನ್ನು ಹೇಳುತ್ತದೆ. ಮತ್ತೆ ಅಂಥದ್ದೇ ಒಂದು ದಬ್ಬಾಳಿಕೆ ವ್ಯವಸ್ಥೆಯ ಆರಂಭದ ಸೂಚನೆಯೊಂದಿಗೆ ನಾಟಕ ಮುಕ್ತಾಯವಾಗುತ್ತದೆ. ಹೆಣ್ಣು, ಹೊನ್ನು, ಮಣ್ಣು ಈ ಆಸ್ತಿಯಾಗಿ, ಉಪಭೋಗದ ವಸ್ತುವಾಗಿ ಪರಿಗಣಿತವಾಗಿರುವಂಥ ಸಮಾಜದಲ್ಲಿ ಅವುಗಳನ್ನು ಹೊಂದುವ, ಭೋಗಿಸುವ ಮೂಲಕ ಒಡೆತನ ಸ್ಥಾಪಿಸಿಕೊಳ್ಳುವ ಬಗ್ಗೆ ಮಾರ್ಮಿಕವಾಗಿ ಈ ನಾಟಕ ವ್ಯಕ್ತವಾಗ್ತಾ ಹೋಗ್ತದೆ. ಶೋಷಕ ವ್ಯವಸ್ಥೆಯ ವಿರುದ್ಧ ನಡೆದ ಕ್ರಾಂತಿಯ ಕಥೆಯನ್ನು ಹೇಳುತ್ತಾ ಈ ನಾಟಕ ಪರೋಕ್ಷವಾಗಿ ತತ್ಕಾಲೀನ ಮತ್ತು ಇಂದಿನ ರಾಜಕೀಯ ಸ್ಥಿತಿಗೆ ಕನ್ನಡಿಯನ್ನು ಹಿಡಿದಂತ ಇದೆ. ಅಧಿಕಾರದ ಮೇಲಾಟ, ಸ್ವಾರ್ಥ, ಅಧಿಕಾರವೇ ಸೃಷ್ಟಿಸುವ ಲಂಪಟತೆ ಇವೆಲ್ಲವೂ ಸೇರಿ ಕೊನೆಗೆ ಕ್ರಾಂತಿ ಅರ್ಥಹೀನವಾಗಿ ಬಿಡುವುದಕ್ಕೆ ಕಾರಣವಾಗುತ್ತದೆ. ದೇಸಾಯಿಯ ವಿರುದ್ಧ ನಿಂತ ಸಿದ್ಧನಾಯಕನೇ ಮತ್ತೊಂದು ದೇಸಾಯಿಯಾಗಿ ಬಿಡುವ ವ್ಯಂಗ್ಯ ಈ ನಾಟಕದೊಳಗೆ ಮೂಡಿದೆ. ಶಿವಾಪುರದ ಕತೆ ಆ ಊರಿನ ಕಥೆಯಾಗುತ್ತಲೇ ಇಡೀ ದೇಶದ ಕಥೆಯೂ ಕೂಡ ಆಗುವಂಥ ಸಂದರ್ಭವನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೇವೆ. ಹೀಗೆ ಈ ಕಥೆಯಲ್ಲಿ ಬರುವಂಥ ದೇಸಾಯಿ ತನ್ನ ದಬ್ಬಾಳಿಕೆ ಮುಖಾಂತರ ಇಡೀ ಊರನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾ ಇದ್ದಾಗೇನೆ ಆ ದಬ್ಬಾಳಿಕೆಯನ್ನು ಮೆಟ್ಟಿ ನಿಂತು ಎಲ್ಲರಿಗೂ ಸಮಾನತೆಯನ್ನು ತಂದುಕೊಡಬೇಕು, ಇದಕ್ಕೆ ಒಂದು ಕ್ರಾಂತಿ ಆಗಬೇಕು, ಬರಗಾಲದಲ್ಲಿಯೂ ಕೂಡ ಜನಗಳು ಹೇಗೆ ತೆರಿಗೆಯನ್ನು ಕಟ್ಟಲಿಕ್ಕೆ ಸಾಧ್ಯ, ಇದು ಆಗೋದಿಲ್ಲ ಎನ್ನುವಂಥ ರೀತಿಯಲ್ಲಿ ಜನಪರವಾಗಿ ನಿಂತು ಜನರ ನಾಯಕನಾಗಿ ಹೊರಗೆ ಬರುವಂಥ ಸಿದ್ಧನಾಯಕ ಒಂದು ಕಡೆ ಆದರೆ, ದೇಸಾಯಿ ಮತ್ತೊಂದು ಕಡೆ ಇಲ್ಲಿದ್ದಾನೆ ಎನ್ನುವಂಥದ್ದು. ದೇಸಾಯಿ ವಿರುದ್ಧ ಕತ್ತಿ ಮಸತು ನಿಂತು ಜನರಿಗೆ ಸ್ವಾತಂತ್ರ್ಯವನ್ನು ತಂದುಕೊಡಬೇಕು, ಜನರಿಗೆ ಅವರ ಹಕ್ಕು ಬಾಧ್ಯತೆಗಳನ್ನು ತಂದುಕೊಡಬೇಕು ಎನ್ನುವಂಥ ರೀತಿಯಲ್ಲಿ ಸಿದ್ಧನಾಯಕ ಅಂದರೆ ಆ ಊರಿನ ಒಬ್ಬ ಅಕ್ಷರವನ್ನು ಕಲಿತಂಥ ಒಬ್ಬ ಹುಡುಗ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಈ ಪಟ್ಟಭದ್ರ ಹಿತಾಶಕ್ತಿಗಳ ವಿರುದ್ಧ ಸಟದು ನಿಂತ ಹೋರಾಟಗಾರನಾಗಿ ನಮಗೆ ಇಲ್ಲಿ ರೂಪುಗೊಳ್ತಾ ಹೋಗ್ತಾರೆ. ಇಂತಹ ಒಬ್ಬ ವ್ಯಕ್ತಿ ಸಿದ್ಧನಾಯಕ ಮೊದಮೊದಲು ಹೇಗೆ ಇಲ್ಲಿ ವ್ಯಕ್ತ ಆಗ್ತಾ ಹೋಗ್ತಾರಂತೇಳಿದ್ರೆ, ಚಂದ್ರಶೇಖರ ಕಂಬಾರರವರು ರಚಿಸಿರುವಂಥ ಈ ಜಯಸಿದ್ಧನಾಯಕ ಎಂಬ ನಾಟಕದಲ್ಲಿ ನಾನು ಮೊದಲೇ ಹೇಳಿದಾಗೆ 9 ದೃಶ್ಯಗಳಿವೆ. ಇಲ್ಲಿ ಬರುವಂಥ ಪಾತ್ರಗಳನ್ನು ಗಮನಿಸ್ತಾ ಹೋದರೆ ನಮ್ಗೆ ಅರ್ಥವಾಗುತ್ತೆ. ದೇಸಾಯಿ ಎನ್ನುವಂಥವನು ಊರಿನ ಜಮೀನ್ದಾರಾಗಿದ್ದಾನೆ. ಸಿದ್ಧನಾಯಕ ಆ ಜಮೀನ್ದಾರನ ವಿರುದ್ಧ, ದಬ್ಬಾಳಿಕೆಯ ವಿರುದ್ಧ ಜನಸಂಘಟನೆಯನ್ನು ಮಾಡಿದಂಥ ಒಬ್ಬ ನಾಯಕನಾಗ್ತಾನೆ. ಇನ್ನೊಬ್ಬ ಓಂಕಾರಿ ಅಂತ ಇದ್ದಾನೆ. ಇವನು ಭವಿಷ್ಯದ ಘಟನೆಗಳನ್ನು ಮುಂಗಾಣುವ ಕಾಲಜ್ಞಾನಿಯಂತಹ ಒಂದು ಪಾತ್ರ ಇದಾಗಿದೆ. ನಾಟಕದ ಎರಡನೆಯ ದೃಶ್ಯದಲ್ಲಿ ದೇಸಾಯಿ ಇವನ ತಲೆಗೆ ರುಮಾಲನ್ನು ಕಟ್ಟುಬಿಟ್ಟು ಪೇಟವನ್ನು ಹಾಕಿದಾಗ ಇವನ ವರ್ತನೆ ಬದಲಾಗ್ತಾ ಹೋಗ್ತದೆ. ರುಮಾಲು ತಲೆಯ ಮೇಲಿದ್ದರೆ ವ್ಯಕ್ತಿಯ ವರ್ತನೆ ಹೇಗೆ ಬದಲಾಗುತ್ತದೆ ಎಂಬುದನ್ನು ಇಲ್ಲಿ ಸೂಚ್ಯವಾಗಿ ನಾಟಕಕಾರರು ಹೇಳ್ತಾ ಹೋಗ್ತಾರೆ. ಎಸ್, ನಮ್ಮ ತಲೆ ಮೇಲೆ ಒಂದು ಪೇಟ ಇದ್ದುಬಿಟ್ರೆ ಆ ಪೇಟಕ್ಕೆ ನಾವು ನ್ಯಾಯವನ್ನು ಒದಗಿಸಿಕೊಡುವ ವ್ಯಕ್ತಿಗಳಾಗಿ ನಾವು ಒಂದು ಹೋರಾಟವನ್ನು ಮಾಡುವಂಥ ರೀತಿ ಇಲ್ಲಿ ಇರ್ತಾ ಹೋಗ್ತದೆ. ಹಾಗೆ ಓಂಕಾರಿ ಎನ್ನುವಂಥವನು ತಲೆಗೆ ರುಮಾಲು ಬಿದ್ದ ತಕ್ಷಣವೇ ಆ ರುಮಾಲು ತಲೆಯ ಮೇಲಿದ್ದರೆ ವ್ಯಕ್ತಿ ಹೇಗೆ ತನ್ನ ವರ್ತನೆಯನ್ನು ಬದಲಾಯಿಸಿಕೊಳ್ತಾನೆ ಎನ್ನುವಂಥ ರೀತಿಯಲ್ಲಿ ಇದು ಸೂಚ್ಯವಾಗಿ ಬಂದಿದೆ. ಇನ್ನು ಕಾರಬಾರಿ ಎನ್ನುವಂಥ ಒಂದು ಪಾತ್ರ ಇದೆ. ಈತ ದೇಸಾಯಿಯ ಒಬ್ಬ ಬಂಟ. ಉರಿನಿಂಗ ಎನ್ನುವಂಥ ಪಾತ್ರ ಇದೆ. ಈತ ಊರಿನ ರೈತ. ಇವನ ತನ್ನ ತಾಯಿಗೆ ಅನಾರೋಗ್ಯದ ನಿಮಿತ್ತ, ಜೊತೆಗೆ ಬರಗಾಲದ ನಿಮಿತ್ತ ದೇಸಾಯಿಗೆ ತೆರಿಗೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದ್ದರಿಂದ ಈತನ ಪತ್ನಿಯನ್ನು ಬಲವಂತವಾಗಿ ತನ್ನ ವಾಡೆಗೆ ಕರೆದುಕೊಂಡು ಇರಿಸಿಕೊಳ್ಳುವಂಥ ಪ್ರಯತ್ನವನ್ನು ದೇಸಾಯಿ ಮಾಡಿದಂಥದ್ದು. ಇದರ ವಿರುದ್ಧ ಸಿದ್ಧನಾಯಕ ಜೊತೆಗೆ ಉರಿನಿಂಗ ಅವರ ಜೊತೆಗೆ ಊರಿನ ಜನಸಮುದಾಯ ಅವನ ವಿರುದ್ಧ ತಿರುಗಿ ಬಿದ್ದಂಥದ್ದು ಈ ಘಟನೆಗಳಲ್ಲೂ ಕೂಡ ಇಲ್ಲಿ ವಾಸ್ತವದ ರಾಜಕೀಯದ ಕೆಲವು ಘಟನೆಗಳನ್ನು ನೆನಪಿಸುವ ಹಾಗೆ ಇಲ್ಲಿ ವ್ಯಕ್ತ ಆಗ್ತಾ ಹೋಗ್ತವೆ. ಚೆನ್ನಿಗೆ ನಾವು ಮೊದಲೇ ಹೇಳಿದಾಗೆ ಉರಿನಿಂಗನ ಪತ್ನಿಯಾಗಿರುವಂಥವಳು, ಗುರುವಯ್ಯ ಈತ ಮಠದ ವ್ಯಕ್ತಿ, ಊರ ಹಿರಿಯ ಆಗಿರುವಂಥವನು. ಪಂಚಮರು ಅಂತ ಬರ್ತಾರೆ, ಇಲ್ಲ ಊರಿನ ಪ್ರಮುಖರಾಗಿರುವಂಥವರು. ಇದರಲ್ಲಿ ಕರಿಯ, ಕೆಂಚ, ಕಲ್ಲ, ದಬಕ, ಇರ್ಪ, ದುರ್ಗ, ಗಿರಿಮಲ್ಲ, ಎಬ್ರೇಸಿ, ಸೀಪು, ಪಕೀರ ಹಾಗೂ ಊರವರು ಗೌಣ ಪಾತ್ರಗಳು ಕೂಡ ಇಲ್ಲಿ ಆಗಿರುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಹೀಗಾಗಿ ಇಲ್ಲಿ ಬರುವಂಥ ಈ ಪಾತ್ರದ ಜೊತೆಗೇ ದೇಶ ಮೊದಲನೆಯ ದೃಶ್ಯದಲ್ಲಿ ಇವರೆಲ್ಲರೂ ಬರ್ತಾ ಹೋಗ್ತಾರೆ. ದೇಸಾಯಿಯ ಮನೆ, ರಾತ್ರಿಯ ಸಮಯ, ದೇಸಾಯಿ ಚಿಂತೆಯಿಂದ ಕುಡಿಯುತ್ತಾ ಇದ್ದಾನೆ. ಒಳಗಡೆಯಿಂದ ಆವಾಗಾವಾಗ ಅಳುವ ಸಪಿಸುವ ಚೆನ್ನಿಯ ಧ್ವನಿ ಕೇಳಿಸ್ತಾ ಇದೆ. ದೇಸಾಯಿಯ ಕುಡಿಯುತ್ತಾ ಕುಳಿತಿರುವಾಗ ಕಾರಬಾರಿ ಬಂದು ಸಿದ್ಧನಾಯಕ ಬಂದಿರುವುದಾಗಿ, ಅವನು ಸ್ಮಶಾನದಲ್ಲಿ ಮಂದಿಯನ್ನು ಕೂಡಿಸಿರುವುದಾಗಿ ಕೂಡ ಹೇಳಿದಾಗ ದೇಸಾಯಿ ಆಶ್ಚರ್ಯದಿಂದ ಸ್ಮಶಾನದಲ್ಲಿ ಏಕೆ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾನೆ. ಕಾರಬಾರಿ ಹೇಳ್ತಾನೆ, ಆಗ ಉರಿಂಗನ ತಾಯಿ ಸತ್ತಳೆಂದು ಅವಳನ್ನು ಮಣ್ಣು ಮಾಡೋದಕ್ಕೆ ಬಂದ ಜನರನ್ನು ಅಲ್ಲೇ ಕೂಡಿಸಿ ಸಭೆ ಮಾಡ್ತಾ ಇದ್ದಾನೆ ಸಿದ್ಧನಾಯಕ ಅಂತ ಹೇಳಿ ಕಾರಬಾರಿ ಹೇಳ್ತಾನೆ. ದೇಸಾಯಿ ಈಗ ಯಾಕೆ ಬಂದಿದ್ದಾನೆ ಅವನು ಎಂದು ಕೇಳಿದಾಗ ಆತನನ್ನು ಬರ ಹೇಳ್ತಾನೆ. ಸಿದ್ಧನಾಯಕ ಕಾರಬಾರಿ ಜೊತೆ ಮನೆ ವಾಡೆಗೆ ಬಂದು ಅವನ ಜೊತೆಯೇ ಓಂಕಾರಿಯ ಕೂಡ ಬರ್ತಾ ಹೋಗ್ತಾನೆ. ಸಿದ್ಧನಾಯಕನಿಗೆ ಜಯ ಸಿದ್ಧನಾಯಕ ಎಂದು ದೇಸಾಯಿಯವರ ಬಗ್ಗೆ ನಿರ್ಲಕ್ಷ್ಯದಿಂದ ಇರುವವನು ಸಿದ್ಧನಾಯಕ ನಮಸ್ಕರಿಸಿದಾಗ ವಾಡೆ ಪದ್ಧತಿಯ ಪ್ರಕಾರ ನಮಸ್ಕರಿಸಬೇಕು ಅಂಥೇಳಿ ಸಿದ್ಧನಾಯಕ ಅಂಜದೆ ಸಲಾಮು ಒಡೆಯಬೇಕೆಂದು ಊರಾಗ ಡಂಗೂರ ಸಾರಿಸ್ತಾರ ಅಂತ. ಈ ದೇಸಾಯಿಯ ಕಾರಬಾರಿಗೆ ಊರಿಗೆ ನಕ್ಸಲೈಟ್ ಮಂದಿ ಬಂದಾರ, ಹಜಾರ ಮಂದಿ ಪೊಲೀಸರನ್ನ ಕಳಿಸ್ಬೇಕಂತೆ ಎಂದು ಪತ್ರ ಬರೆದು ಬೆಳಗಾವಿಗೆ ಕಳಿಸು ಎಂದು ಹೇಳ್ತಾ ಇರ್ತಾನೆ. ದೇಸಾಯಿ ಓಂಕಾರಿಗೆ ನಾನೇನು ಕನಸು ಕಂಡು ಎಂದು ಕೇಳಿದರೆ ನಿನ್ನ ಮನೆಗೆ ಬೆಂಕಿ ಬಿದ್ದಂಗಾಗಿತ್ತು ಎಂದು ಒರಟಾಗಿ ಹೇಳ್ತಾ ಹೋಗ್ತಾನೆ. ಹಾಗೆಯೇ ತಾನು ಬಂದದ್ದು ಉರಿನಿಂಗನ ಪತ್ನಿಯಾಗಿರುವಂಥ ಚೆನ್ನಿನ ತನ್ನ ವಾಡೆಗೆ ಕಳೆದುಕೊಂಡು ಬಂದಿರುವಂಥ ವಿಷಯ ತಿಳಿದು ನಾನು ಬಂದೆ. ಅಷ್ಟೇ ಅಲ್ಲ, ಊರಿನ ಎಲ್ಲರಿಗೂ ಸಾಲ ಕೊಟ್ಟು ಸಾಹುಕಾರ ಆಗಿದ್ದೀಯಲ್ಲ, ಅದು ತಪ್ಪು. ನಿನ್ನ ಬಳಿ ಇರುವ ಹಣ ಬಡವರದು, ಅದು ಎಲ್ಲರಿಗೂ ಸಿಗಬೇಕು. ಮೊದಲು ನಿನ್ನ ಚೆನ್ನಿನ ಕರೆದುಕೊಂಡು ಹೋಗ್ತೀನಿ ಎಂದು ಸಿದ್ಧನಾಯಕನು ತಾನು ನ್ಯಾಯ ಕೇಳಕ್ಕೆ ಬಂದಿರುವುದಾಗಿ ಹೇಳುವಂಥ ಸಂದರ್ಭ ಇಲ್ಲಿ ಅಧಿಕಾರದ ದಬ್ಬಾಳಿಕೆಯ ಮುಖಾಂತರ ಯಾವ ದೇಸಾಯಿ ಇಲ್ಲಿ ಉರಿನಿಂಗನ ಪತ್ನಿಯನ್ನು ತನ್ನ ವಾಡಿಗೆ ಕರೆದುಕೊಂಡು ಇಟ್ಕೊಂಡಿರ್ತಾನೋ ಅದರ ವಿರುದ್ಧ ಧ್ವನಿ ಎತ್ತಿ ಸಿದ್ಧನಾಯಕ ಎನ್ನುವಂಥವನು ಪ್ರತಿಭಟಿಸಿ ಆಕೆಯನ್ನು ಬಿಡಿಸ್ಕೊಂಡು ಹೋಗಲಿಕ್ಕೆ ಬಂದಿರುವಂಥ ಒಂದು ಸಂದರ್ಭವನ್ನು ನಾವು ಕಾಣ್ತಾ ಹೋಗ್ತೇವೆ. ಅಂದರೆ ರಾಜಕಾರಣ ಎನ್ನುವಂಥದ್ದು, ಪ್ರಭುತ್ವ ಎನ್ನುವಂಥದ್ದು ಇದು ಉಳ್ಳವರ ಪರವಾಗಿ ಇರಬಾರದು, ಶೋಷಿತರ ಪರವಾಗಿ ಇರಬೇಕು. ಶೋಷಣೆಯಿಂದ ನಲಗುವಂಥ ಜನಗಳನ್ನು ಅವರಿಗೆ ನ್ಯಾಯವನ್ನು ಕೊಡಬೇಕು ಎನ್ನುವಂಥ ಒಂದು ಪ್ರಭುತ್ವ ಇರಬೇಕೇ ಹೊರತು ಅವರ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ಶೋಷಣೆ ಮಾಡುವಂಥದ್ದು ಆಗಬಾರದು ಎನ್ನುವಂಥ ರೀತಿಯಲ್ಲಿ ಸಿದ್ಧನಾಯಕ ಅಲ್ಲಿ ಮನವರಿಕೆ ಮಾಡುವಂಥದ್ದನ್ನು ಕಾಣ್ತಾ ಹೋಗ್ತೇವೆ. ಹೀಗೆ ಬಂದೂಕನವರು ಬರ್ತಾರೆ. ಬಂದೂಕನವ್ರು ಬಂದುಬಿಟ್ಟು ಸಿದ್ಧನಾಯಕನನ್ನು ಮುತ್ತಿಗೆ ಹಾಕ್ತಾ ಹೋಗ್ತಾರೆ. ಈತ ಚೆನ್ನಿನ ಬಿಡ್ರಿ ಅಂತ ಮತ್ತೆ ದೇಸಾಯಿ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಹೋಗ್ತಾನೆ. ಆದರೆ ದೇಸಾಯಿ ಇವನನ್ನು ಬಂಧಿಸುವ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾನೆ. ಇಂಥ ಒಂದು ಹಲವಾರು ಸಂದರ್ಭಗಳು ಇಲ್ಲಿ ಬರ್ತಾ ಹೋಗ್ತವೆ. ಇದರ ಜೊತೆಗೆ ಕೊನೆಯದಲ್ಲಿ ಬರುವಂಥದ್ದು ಒಂದು ಮಠದಲ್ಲಿ ಓಂಕಾರಿ ಮೂಲೆಯೊಂದರಲ್ಲಿ ವಿಷಣ್ಣನಾಗಿ ಕುಳಿತಿರುವಂಥದ್ದು. ಅವನ ಮಾತು ನಡೆತಿದಂತೆ ಜನ ಅವನನ್ನು ಗಮನಿಸದೆ ಬಂದು ಸೇರಿ ತೊಡಗುವಂಥದ್ದು. ಮಠದ ಗುರುವಯ್ಯ ಊರ ಮಂದಿಯನ್ನು ಕರೆಸಿ ಸಭೆಯ ಕರೆದಿದ್ದಾರೆ. ಈ ಸಭೆಯ ಮುಖ್ಯ ಉದ್ದೇಶವಂತ ಏನು ಅಂತೇಳಿ ಸಿದ್ಧನಾಯಕನ ನಾಯಕತ್ವದಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಲು ಹೊರಟಿದ್ದೇವೆ. ಈಗಾಗಲೇ ಮಾಡಿದ ಕ್ರಾಂತಿ ಇಡೀ ಜಗತ್ತಿಗೆ ಒಂದು ಮಾದರಿ ಆಗಿದ್ದೀವಿ. ಅಧಿಕಾರಶಾಹಿ ಸಾಮ್ರಾಜ್ಯಶಾಹಿಯನ್ನು ಕೊಂದು ಹಾಕ್ತಿದ್ದೀವಿ. ನಕ್ಸಲೈಟ್ ಮಂದಿ ಬಂದಾರ ಎಂದು ದೊಡ್ಡ ಮನೆ ದೇಸಾಯಿಗಳ ಪೊಲೀಸರನ್ನು ಕರೆಸಿ ನಿಮ್ಮ ಮೇಲೆ ಸರ್ಕಾರಕ್ಕೆ ದೂರು ಬರೆದು ಸತ್ತುವದ ನಾವೆಲ್ಲ ಜೈಲಿಗೆ ಹೋಗಬೇಕೆಂದು ಹೆದರಿದ್ದೀವಿ. ಆದರೆ ನಮ್ಮನ್ನು ಸರಿಯಾದ ಸಮಯಕ್ಕೆ ಬಂದು ಕಾಪಾಡಿದವನು ಸಿದ್ಧನಾಯಕ ಅಂತೇಳಿ ಸಿದ್ಧನಾಯಕನನ್ನು ಉರಿಂಬಿಸುವಂಥದ್ದು. ಇಲ್ಲಿ ದೇಸಾಯಿಯನ್ನು ಕೊಂದ ಮೇಲೆ ನಂತರ ದೇಸಾಯಿಯ ಮತ್ತೊಬ್ಬ ಮರುದೇಸಾಯಿಯಾಗಿ ಸಿದ್ಧನಾಯಕ ಇಲ್ಲಿ ರೂಪುಗೊಳ್ಳುವಂಥದ್ದು ಇನ್ನೊಂದು ವ್ಯಂಗ್ಯ ಅಂತ ನಾವು ಕಾಣಬೇಕಾಗುತ್ತೆ. ಯಾವ ಜನರ ಸಾಮಾಜಿಕವಾದಂಥ ಪ್ರಜ್ಞೆಯನ್ನು ಇಟ್ಟುಕೊಂಡು ಯಾವ ಜನಗಳಿಗೆ ತೆರಿಗೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ವೋ ಅಂಥ ಜನಗಳ ಪರವಾಗಿ ನಿಂತು ಹೋರಾಟವನ್ನು ಮಾಡಿದಂಥ ಸಿದ್ಧನಾಯಕ
ದೇಸಾಯಿ ತೀರಿ ಹೋದ ಮೇಲೆ ಆ ದೇಸಾಯಿಯ ಸ್ಥಾನವನ್ನು ಭದ್ರಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಂಥದ್ದು ವಿಚಿತ್ರ ಬೇಸರಿ ಅಂತ. ಅವಾಗೇನು ಮಾಡ್ತಾರೆ, ಉರಿನಿಂಗ ಮತ್ತೊಂದು ಪಾತ್ರವನ್ನು ವಹಿಸ್ತಾ ಹೋಗ್ತಾನೆ. ಉರಿನಿಂಗ ಯಾವ ಸಿದ್ಧನಾಯಕ ಹೋರಾಟವನ್ನು ಮಾಡ್ತಾ ಇದ್ದು ಅಂತಹ ಒಂದು ಹೋರಾಟವನ್ನು ತಾನು ಮೆಟ್ಟಿ ನಿಲ್ಲುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. ಅಂದರೆ ತನಗೆ ಆಗಿರುವಂಥದ್ದು ಅನ್ಯಾಯ, ತನ್ನ ಜನಗಳಿಗೆ ಆಗಿರುವಂಥದ್ದು ಅನ್ಯಾಯ, ಇಂಥ ಅನ್ಯಾಯವನ್ನು ವಿರೋಧಿಸ್ಕೊಂಡು ನಾಯಕನಾಗಿ ಬೆಳೆದಂಥ ಸಿದ್ಧನಾಯಕನೇ ಮತ್ತೊಬ್ಬ ದೇಸಾಯಿ ಆಗ್ತಾ ಇದ್ದಾನಲ್ಲ ಅಂತ ಹೇಳಿ ಮತ್ತೊಂದು ಸಂಘಟನೆಯನ್ನು ಮಾಡಿಕೊಂಡು ಉರಿನಿಂಗನಂಥವನು ಪ್ರತಿಭಟಿಸುವಂಥದ್ದು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ನಾಯಕತ್ವ ಎನ್ನುವಂಥದ್ದು ರಾಜಕಾರಣದೊಳಗೆ ಯಾವಾಗ ಅಧಿಕಾರ ಸಿಗುತ್ತೋ ಅಧಿಕಾರ ಸಿಕ್ಕದ್ದೇ ತಡ ಮತ್ತೆ ಕೆಳಗೆ ಇರುವಂಥ ಜನಸಮುದಾಯವನ್ನು ಬಲಿ ತೆಗೆದುಕೊಳ್ಳುವುದು ಹೇಗೆ ಎನ್ನುವಂಥದ್ದನ್ನು ಇಲ್ಲಿ ಒಂದು ರೀತಿ ವ್ಯಂಗ್ಯದ ಮೂಲಕ ನಮ್ಮ ಲೇಖಕರು ವಿಡಂಬನೆ ಮಾಡ್ತಾ ಹೋಗ್ತಾರೆ. ಇಂಥದ್ದು ಇಡೀ ನಾಟಕದ ಉದ್ದಕ್ಕೂ ಕೂಡ ಬರ್ತಾ ಹೋಗ್ತದೆ. ಅಂದರೆ ನಮ್ಮ ಇವತ್ತಿನ ರಾಜಕಾರಣ ಯಾವ ಸ್ಥಿತಿಯಲ್ಲಿದೆ, ಇವತ್ತಿನ ಪ್ರಭುತ್ವ ಯಾವ ಸ್ಥಿತಿಯಲ್ಲಿದೆ, ಪ್ರಜಾಪ್ರಭುತ್ವದಲ್ಲಿ ನಿಜವಾಗಲೂ ಪ್ರಜಾಪ್ರಭುತ್ವ ಎನ್ನುವಂಥದ್ದು ಇದೆಯೇ, ಸಾಮಾನ್ಯ ಜನಗಳ ಸ್ಥಿತಿಗತಿಗಳೇನು, ಇಂಥ ಹಲವಾರು ವಿಚಾರಗಳನ್ನು ಈ ನಾಟಕದೊಳಗೆ ತೆರೆದಿಡುವ ಪ್ರಯತ್ನವನ್ನು ನಮ್ಮ ಲೇಖಕರು ಮಾಡ್ತಾ ಹೋಗ್ತಾರೆ. ನಾಟಕಕಾರರು ಅದರ ಬಗ್ಗೆ ಅತ್ಯಂತ ಕಾಳಜಿಯನ್ನು ಇಟ್ಕೊಂಡು ಜನರ ಬಗ್ಗೆ ಸಮಾಜದ ಬಗ್ಗೆ ಎಂಥ ಒಲವಿದೆ ಎನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೇವೆ. ಇದು ಈ ನಾಟಕದಲ್ಲಿ ಬರುವಂಥ ಆಶಯವೂ ಕೂಡ ಆಗಿರುವಂಥದ್ದು.